ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் கஷக்ரீவச்சிதம் ஷாபான் மணிக்ரீவ விமோசனம் ஸ்வநாம க்ரஹணா தேவா நிரஸ்த க்ரஹ விக்ரஹம் விருந்தாவனகதம் வந்தே பிரம்ம ருத்ரேந்திர வந்திதம் ஸ்வாந்தஸ்தானந்த சய்யாய பூர்ண ஜான விசாரணசே உத்துங்கவாக்தரங்காய மத்வதுக்தர்த்தயே நம. குருமகில குணஜம் சத்குணைகாதிவாசம் சமதமபரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. நீலாக்கராட்சிதானந்தலீலாகோபாலபாலிதா வித்யாபயோநிதீன் வந்தே ப்ரஹ்ம வித்யா குருன் மம. ப்ரஹ்மச்சரிய ஹரிப்ரீதி சுவித்யா வாதசாரிண இஷ்டதாம் கஷ்டஹர்த்ருன்னஹ வித்யாமான்யான் முனீன் நம. வாஜராஜபதத்வந்த வாரிஜாசத்தமானசான் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனசத்யம் விஷ்ணுதிர்த்தப்ரசாதத சர்வே காமா பவந்தே வா சபதோ பிம்பசந்நிதோ. சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் ஸ்வாம் ரகு பிரேமதீர்த்தம் வந்தேக்யபீஷ்டதம். அஜ்ஞானதிமிரச்சேதம் புத்திசம்பத்பதாயகம் விஜ்ஞான விமலம் சாந்தம் விஜயாக்கியகுரும் பஜே ஸ்ரீகுருப்யோ நம. ஹரி ஓம். ஓம் நம பரஸ்மை புருஷாய பூயசே சதுத்பவஸ்தான நிரோதலீலயா கிரீதசக்திருத்தயாய தேகினாம் அந்தப்ரவாயானுபலப்தவர்த்மனே. ஸ்ரீகுருப்யோ நம. ஹரி ஓம். பூதை மஹத்பிஹி தைமா புரோ விபுரநிரமாயசேதே யதமூசு பூருஷ புங்கே குணான் ஷோடசாத்மக சோலங்கிருஷிஷ்ட பகவான் வதாம்சி மே. பூதைஹி மஹத்பிஹி விசேஷவாகிருத்தக்கந்த பூதகள் பஞ்சபூதகளிந்த பிருத்திவி அப்பு தேஜஸ்ஸு முதலாதந்த ஈ பூதகளிந்த இமாஹ புரஹ ಈ ಎಲ್ಲ ಪುರಗಳನ್ನು ಭಗವಂತ ನಿರ್ಮಾಣ ಮಾಡಿದ. ಪುರಗಳು ಅಂದರೆ ಯಾವುದು? ಶರೀರಗಳು. ಈ ಎಲ್ಲ ಶರೀರಗಳ ನಿರ್ಮಾಣ ಮಾಡಿ ಅಮೂಸು ಈ ಎಲ್ಲ ಶರೀರಗಳಲ್ಲಿ ಶೇತೆ ಪುರಿ ಶೇತೆ ಇತಿ ಪುರುಷ ಎಲ್ಲ ಜೀವರಾಶಿಗಳ ಶರೀರವೆಂಬ ಪುರಗಳನ್ನು ನಿರ್ಮಾಣ ಮಾಡಿ ಎಲ್ಲ ಪುರಗಳಲ್ಲಿ ಮಲಗಿರ್ತಾನೆ ಭಗವಂತ. ಅಲ್ಲ, ಮಲಗಿರೋದು ಯಾಕೆ? ಕೂತಿರಬಹುದಲ್ಲ, ನಿಂತಿರಬಹುದಲ್ಲ, ಮಲಗಿರೋದು ಅಂತ ಯಾಕೆ ಇದೆ ಹೊರತು ಅಂದ್ರೆ ಮಲಗಿರೋದು ಎಂಬುದೇ ಹೇಳುತ್ತಾರೆ. ನಾವು ಯಾವಾಗ್ಲೂ ಕೂಡ ನಿದ್ರಾವಸ್ಥೆಯಲ್ಲೇ ಇದ್ದೀವಿ. ನಿದ್ರಾವಸ್ಥ ಅಂದ್ರೆ ಅಜ್ಞಾನ, ಅಜ್ಞಾನ ನಿದ್ರಾ ನಮಗಿದೆ. ಅದಕ್ಕೆ ಆ ದೃಷ್ಟಿಯಿಂದ ಹೇಳಿದ್ರು ಭಗವಂತ ತಾನು ಒಳಗಿದ್ದು ತಾನು ಮಲಗಿದಂತೆ ಮಾಡಿ ನಮ್ಮನ್ನ ಮಲಗಿಸುತ್ತಾನೆ. ಅಂದ್ರೆ ಈ ಶರೀರದಲ್ಲಿ ವಿಶೇಷವಾಗಿ ತಾನು ನಿಂತಿದ್ದಾನೆ, ಶರೀರ ನಿಯಾಮಕನಾಗಿ ನಿಂತಿದ್ದಾನೆ. ಭುಂಕ್ತೆ ಗುಣಾನ್ ಷೋಡಶ ಷೋಡಶಾತ್ಮಕ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಷೋಡಶ ಗುಣಾನ್ ಭುಂಕ್ತೆ, ಆರು ಗುಣಗಳನ್ನು, 16 ಗುಣಗಳನ್ನು ಸ್ವೀಕಾರ ಮಾಡತಾನಂತೆ ಷೋಡಶಾತ್ಮಕ. ಈ ಶರೀರವನ್ನು ನಿರ್ಮಾಣ ಮಾಡಿದನಲ್ಲ, ಈ ಶರೀರ ಎಂಥ ಆದ್ದು ಅಂದ್ರೆ ಷೋಡಶಾತ್ಮಕ, 16 ಎಂದ. ನಮ್ಮ ಲಿಂಗದೇಹ 16 ಕಲೆಗಳಿಂದ ಕೂಡಿದ್ದು, ಷೋಡಶಾತ್ಮಕವಾದ್ದು. ಅದಕ್ಕೆ ಷೋಡಶಿ ಅಂತ ಬಂತು ಗ್ರಂಥ. ಯಾಕೆ ಷೋಡಶಿ ಅಂತ? 16 ಪ್ರಕರಣಗಳು ಯಾವ ಗ್ರಂಥದಲ್ಲಿ ಇದೆಯೋ ಆ ಗ್ರಂಥ ಷೋಡಶಿ ಅಂತ. ಅದು ಯಾಕೆ 16 ಇಟ್ರು, ಷೋಡಶಿ ಅಂತ ಹೆಸರಿಟ್ರು ಅಲ್ಲವಾ? 15 ಪಂಚದಶಿ ಅಂತಿರಬಹುದಾಗಿತ್ತಲ್ಲ ಅಂತ ಹೇಳಿದರೆ, ನಮ್ಮ ಒಳಗಿರತಕ್ಕಂಥ ಷೋಡಶ ಕಲೆಗಳ ಬಂಧವನ್ನ ಬಿಡಿಸುವ ಗ್ರಂಥವೇ ಷೋಡಶಿ. ಷೋಡಶಿ 16 ಪ್ರಕರಣಗಳು ಯಾರ ಹಿಡಿತಕ್ಕೆ ಬರುತ್ತೆ ಅವರ ಷೋಡಶ ಕಣಗಳ ಬಂಧ ಹೋಯಿತು ಅಂತ ಅರ್ಥ. ಅಂಥ ಅದ್ಭುತವಾದ ಗ್ರಂಥ ಬರೆದರು. ಹಾಗಾದರೆ ಈ ಷೋಡಶಾತ್ಮಕ ಅಂದರೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚಭೂತ, ಪಂಚ ತನ್ಮಾತ್ರ ಸೇರಿ 5, ಒಟ್ಟಾರೆ ಎಷ್ಟಾಯಿತು 15, ಒಂದು ಮನಸ್ಸು. ಇಂಥ ವಿಶೇಷವಾಗಿ 15-16 ಅಧಿಷ್ಠಾನಗಳಲ್ಲಿ ಷೋಡಶ ಆತ್ಮಕಃ ಅಂದ್ರು. ಅರ್ಥ ಹೇಳ್ತಾರೆ, ಷೋಡಶ ಅಧಿಷ್ಠಾನೇಶು ಷೋಡಶ ರೂಪ ಭೂತ್ವ. 16 ಅಧಿಷ್ಠಾನಗಳಲ್ಲಿ ಅಂದರೆ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರ ಸಹಿತ ಭೂತ ಮತ್ತು ಮನಸ್ಸು, ಇವುಗಳಲ್ಲಿ ಆ ಹೆಸರಿಂದ ಭಗವಂತ 16 ರೂಪಗಳಿಂದ ಇರುತ್ತಾನೆ. ಇದ್ದುಕೊಂಡೇನು ಮಾಡುತ್ತಾನೆ, ಷೋಡಶ ಗುಣಾನ್ ಭುಂಕ್ತೆ ಅಂದರೆ 16 ರೀತಿಯಾದ ವಿಷಯಗಳನ್ನ ಅನುಭವತಿ ಭಗವಂತ ಸ್ವೀಕಾರ ಮಾಡುತ್ತಾನೆ. ಅಲ್ಲಿ ಚೆನ್ನಾಗಿದೆ, ಎಲ್ಲರ ಶರೀರ ನಿರ್ಮಾಣ ಮಾಡಿದ, 16 ಲಕ್ಷಣಗಳಿಂದ ಕೂಡಿದ, 16 ಕಲೆಗಳಿಂದ ಕೂಡಿದ ಶರೀರವನ್ನು ನಿರ್ಮಾಣ ಮಾಡಿದ. ಲಿಂಗದೇಹವೂ 16 ಕಲೆ, ಅನಿರುದ್ಧ ದೇಹವೂ 16 ಕಲೆ, ಸ್ಥೂಲ ದೇಹವೂ 16 ಕಲೆ, 16 ಇವೆಲ್ಲ ಇರತಕ್ಕಂಥ ಈ ಶರೀರ ನಿರ್ಮಾಣ ಮಾಡಿದ. 16 ಕಡೆ 16 ರೂಪಗಳಿಂದ ನಿಂತ. ಚೆನ್ನಾಗಿದೆ, ಇಲ್ಲೇ ಬರುತ್ತೆ, 16 ರೂಪಗಳಿಂದ 16 ರೀತಿಯಾದ ವಿಷಯಗಳನ್ನ ಅನುಭವಿಸ್ತಾನೆ. ಷೋಡಶ ಗುಣಾನ್ ಭುಂಕ್ತೆ, ಗುಣಾನ್ ಅಂದ್ರೆ ವಿಷಯ, ಎಲ್ಲ ವಿಷಯ ಪದಾರ್ಥಗಳನ್ನ ಭಗವಂತ ಸ್ವೀಕಾರ ಮಾಡುತ್ತಾನೆ. ಕಣ್ಣಿಂದ, ನೋಟದಿಂದ ಪದಾರ್ಥಗಳ ಎಲ್ಲ ರೂಪಗಳನ್ನು ಅನುಭವಿಸುತ್ತಾನೆ. ನಾವು ನೋಡ್ತೀವಲ್ಲ, ನೋಡಿ ಸಂತೋಷ, ಕೇಳಿ ಸಂತೋಷ, ಹೀಗೆ ಪಡ್ತೀವಿ, ಅದನ್ನು ದೇವರು ಸ್ವೀಕಾರ ಮಾಡುತ್ತಾರೆ. ಅವರಂತಾರೆ, ದೇವರಿಗೆ ಗುಣಗಳ ಸಂಬಂಧವೇ ಇಲ್ಲ, ಗುಣಾತೀತ. ಅಂಥವ 16 ಗುಣಗಳನ್ನು, 16 ರೀತಿಯಾದ ಭೋಗಗಳನ್ನು ಪಡ್ತಾನೆ ಅಂತ ಹೇಳ್ತಿರಲ್ಲ, ಅದು ಹೇಗೆ ಸಾಧ್ಯ ಅಂದರೆ ಭಗವಂತ ಪೂರ್ಣ ಅಂತ ಕರೆಸಿಕೊಂಡಿದ್ದಾನೆ. ಆತ ಜ್ಞಾನಪೂರ್ಣನೂ ಹೌದು, ಆನಂದ ಪೂರ್ಣನೂ ಹೌದು. ಜ್ಞಾನಪೂರ್ಣನೂ ಹೌದು, ಆನಂದ ಪೂರ್ಣನೂ ಹೌದು. ಆನಂದ ಪೂರ್ಣ ಎಂಬ ಶಬ್ದದ ಅರ್ಥ ಏನು ಅಂದರೆ, ಇವನಲ್ಲಿ ಆನಂದಕ್ಕೆ ಯಾವ ಚೂರು ಕಮ್ಮಿಯೂ ಇಲ್ಲ, ಚೂರು ಕಡಿಮೆ ಇಲ್ಲ ಇವನಿಗೆ ಆನಂದ ಅಂದರೆ. ಅರ್ಥ, ಇವಾಗ ನಾವಿದ್ದೇವೆ, ಊಟ ಮಾಡಿದವು, ಊಟದಿಂದ ನಮಗೆ ಆನಂದ ಬಂತು ಅಂದರೆ ಆನಂದ ಬರಲಿಕ್ಕೆ ಜಾಗ ಇದೆ, ಖಾಲಿ ಇದೆ, ಅದಕ್ಕೆ ಆನಂದ ಬಂತು. ಆ ಊಟ ಇಲ್ಲದಿದ್ರೆ ನಮ್ಮ ಸುಖ ಬರ್ತಿರಲಿಲ್ಲ. ದೇವರಿಗೆ ಹಾಗಲ್ಲ, ಸದಾ ಆನಂದ ಒಳಗೆ ಇದೆ. ಹೊರಗಿನಿಂದ ಇನ್ನೊಂದು ಪದಾರ್ಥದಿಂದಲೋ ವ್ಯಕ್ತಿಗಳಿಂದಲೋ ದೇವರಿಗೆ ಆನಂದ ಬರಬೇಕಾದ ಅವಶ್ಯಕತೆ ಇಲ್ಲ, ಅದಕ್ಕೆ ದೇವರನ್ನ ಪೂರ್ಣ ಅಂದರು. ಅಂಥ ಕಾಲಕ್ಕೆ ಭಗವಂತ ಈ 16 ಸ್ಥಾನಗಳಲ್ಲಿ 16 ರೂಪಗಳಿಂದ ಇದ್ದುಕೊಂಡು 16 ರೀತಿಯಾದ ವಿಷಯ ಪದಾರ್ಥಗಳನ್ನ ಭೋಗ ಮಾಡುತ್ತಾನೆ. ಭುಂಕ್ತೆ ಅಂತ ಹೇಳಿದರಲ್ಲ, ಅದು ಹೇಗೆ ಸಾಧ್ಯ? ಆತನಿಗೇನು ಬೇಕಾಗಿಲ್ಲಲ್ಲ ಅಂದರೆ, ಆತನಿಗೆ ಬೇಕಾಗಿಲ್ಲ, ಜೀವನಿಗೆ ಸುಖ ಬರಬೇಕಾಗಿದೆ. 16 ಸ್ಥಾನಗಳಿಂದ ಜೀವನಿಗೆ ಸುಖ ಬರಬೇಕಾಗಿದೆ. ಅದಕ್ಕೇನು ಮಾಡುತ್ತಾನೆ? ಬಾಯಿಯಿಂದ, ನಾಲಿಗೆಯಿಂದ ಊಟ ಮಾಡಿಸ್ತಾನೆ. ಮಾಡಿಸೋ ಕಾಲಕ್ಕೆ ಶರೀರದ ಆಕಾರದಲ್ಲಿ ಜೀವ ದೇವನಿಲ್ಲುತ್ತಾನೆ. ಜೀವ ಎಷ್ಟಿರ್ತಾನೆ? ಬಹಳ ಪರಮಾಣು ಶರೀರದ ಒಳಗಿರ್ತಾನೆ. ಇಂಥ ಶರೀರವನ್ನು ಹೊತ್ತಿದ್ದಾರು ದೇವರೇ. ದೇವರೇ ಈ ಶರೀರ ಹೊತ್ತುಕೊಂಡು ನಿಲ್ಲುತ್ತಾನೆ. ಎಲೆಯಲ್ಲಿ ಅಗಳಗಳು ದೇವರ ರೂಪಗಳಿರುತ್ತೆ, ಹೌದಾ? ಅಗಳ ಸುತ್ತು ದೇವರಿರ್ಬೇಕಿಲ್ಲ, ಅಗಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಭಗವಂತ ಜೀವನಿಗೆ ಆಸೆ ಕೊಟ್ಟು, ಕೈಯನ್ನ ಊಟ ಮಾಡಬೇಕು ಅಂತ ಆಸೆ ಕೊಟ್ಟು, ಕೈ ಎಬ್ಬಿಸಬೇಕು ಅಂತ ಇಚ್ಛಾ ಕೊಟ್ಟಾಗ ದೇವರೇ ಜೀವನ ಈ ಕೈಯನ್ನ ಎಬ್ಬಿಸಿ ಅನ್ನದ ಮೇಲೆ ಹಾಕಿಸಿ ಅನ್ನವನ್ನ ತೆಗೆಸಿ ಬಾಯಲ್ಲಿ ಏರಿಸಿ ಅಗೆಸಿ ನುಂಗಿಸಿ ಅವನೇ ಮಾಡುತ್ತಾನೆ, ಎಲ್ಲವನ್ನ ಮಾಡುತ್ತಾ ಇದ್ದಾನೆ. ಆ ಮಾಡೋ ಕಾಲಕ್ಕೆ ಆ ಪದಾರ್ಥದೊಳಗಿರುವ ತನ್ನ ರೂಪವನ್ನು ತಾನು ಸ್ವೀಕಾರ ಮಾಡುತ್ತಾನೆ. ಇದೇ ದೇವರ ಭೋಗ ಅಂದರೆ, ದೇವರ ಭೋಗ ಅಂದರೆ ಪದಾರ್ಥವನ್ನ ಸ್ವೀಕಾರ ಮಾಡಲ್ಲ, ಪದಾರ್ಥಗತ ಸ್ವಾಖ್ಯರಸ ತನ್ನದೇ ಆದ ರೂಪವನ್ನ ತಾನು ಸ್ವೀಕಾರ ಮಾಡುತ್ತಾನೆ. ಅವಾಗ ನಾವು ಅನ್ನಬಹುದು, ಇರ್ಲಿ ಬಿಡಿ, ಪದಾರ್ಥ ತಿನ್ನದಿದ್ರು ಕೂಡ ಅವನ ರೂಪ ಆದ್ರೂ ಅವನು ಬರುತ್ತಲ್ಲ, ಆ ಪ್ರಾಫಿಟ್ ಇದೆಯಲ್ಲ ದೇವರಿಗೆ. ಅಂದ್ರೆ ದೇವರ ರೂಪ ದೇವರಿಗೆ ಸೇರಿದರೆ ಏನಾದ್ರೂ ಸುಖ ಜಾಸ್ತಿ ಆಗುತ್ತಾ? ಏನು ಇಲ್ಲ. ಆ ರೂಪದಲ್ಲಿ ಎಷ್ಟು ಸುಖ ಇರುತ್ತೋ ಇದರಲ್ಲೂ ಅಷ್ಟೇ ಸುಖ ಇರುತ್ತೆ. ಮತ್ತೆ ರೂಪವನ್ನು ತಗೊಂಡ್ರೆ ಏನು ಉಪಯೋಗ ಅಂದ್ರೆ, ಆ ರೂಪವನ್ನ ತಾನು ಸ್ವೀಕಾರ ಮಾಡದಿದ್ರೆ ನಮಗೆ ಭೋಗ ಬರಲ್ಲ. ಈಗ ಏನೋ ಪದಾರ್ಥ ತಿಂದವು, ಆ ತಿನ್ನೋ ಕಾಲಕ್ಕೆ ಪದಾರ್ಥದ ರುಚಿ ನಮಗೆ ಗೊತ್ತಾಗಬೇಕಾದ್ರೆ ಹೇಗೆ ವ್ಯವಸ್ಥೆ ಅಂದರೆ, ಪದಾರ್ಥದಲ್ಲಿರುವ ದೇವರ ರೂಪ ನಾಲಿಗೆಯಲ್ಲಿರುವ ದೇವರ ರೂಪಕ್ಕೆ ಐಕ್ಯ ಆದರೆ ನಮಗೆ ರುಚಿ ಗೊತ್ತಾಗುತ್ತೆ. ಇಲ್ಲಿ ದೇವರಿಗೆ ಆ ಪದಾರ್ಥ ನೋಡಿದುಕೊಳ್ಳಿ ಎಲ್ಲ ಗೊತ್ತಾಗ್ಬಿಡುತ್ತೆ. ಮತ್ತ ಆ ರೂಪ ಬಂದು ದೇವರಿಗೆ ಸೇರಿ ಗೊತ್ತಾಗಬೇಕಾದೇನೂ ಇಲ್ಲ. ಮತ್ತಾಗ ಹಾಗಾಯಿತು ಅಂದರೆ ಆ ರೂಪವನ್ನ ತಾನು ಸ್ವೀಕಾರ ಮಾಡಿ ನಮಗೆ ಅದರ ಮೂಲಕ ರುಚಿಯನ್ನ ತೋರಿಸಿಕೊಡುತ್ತಾನೆ, ಸುಖವನ್ನ ತೋರಿಸಿಕೊಡುತ್ತಾನೆ. ಅದರಿಂದ 16 ಸ್ಥಾನಗಳಲ್ಲಿ 16 ರೂಪಗಳಿಂದ ತಾನೇ ಇದ್ದುಕೊಂಡು 16 ರೀತಿಯಾದ ಭೋಗಗಳನ್ನ ಅಥವಾ 16 ರೀತಿಯಾದ ದುಃಖಗಳನ್ನ ಜೀವನಿಗೆ ದೇವ ಅವನ ಕರ್ಮಾನುಸಾರ ತಂದುಕೊಡುತ್ತಾನೆ. ಆಗ ಮತ್ತು ಪ್ರಶ್ನೆ, ಪದಾರ್ಥವನ್ನ ನಾವು ಅನುಭವಿಸುವ ಕಾಲಕ್ಕೆ ಸುಖ ಬರುತ್ತೆ, ಆವಾಗ ಸರಿ, ನಮಗೆ ದುಃಖ ಬಂದಾಗ ದೇವರಿಗೂ ದುಃಖ ಬರುತ್ತಾ ಅಂತ ಪ್ರಶ್ನೆ. ಆಗ ಹೇಳ್ತಾರೆ, ದೇವರಿಗೆ ಯಾವುದನ್ನು ಸ್ವೀಕಾರ ಮಾಡಲಿಕ್ಕೆ ಹೋದರೂ ಕೂಡ ನೋಡಿ, ನಮಗೆ ದುಃಖ ಅನುಭವ ಕೊಡಬೇಕಾದರೂ ಕೂಡ ಒಳಗಿರೋ ದೇವರಿಗೆ ದುಃಖ ಅನುಭವ ಇಲ್ಲ, ಸುಖವೇ ಪಡ್ತಾನೆ ಅಂತ. ಆತ ಸುಖಪಟ್ಟು ನಮ್ಮಿಂದ ದುಃಖ ಪಡಿಸ್ತಾನೆ ಅಷ್ಟೇ ಹೊರತು ಅವನಿಗೆ ದುಃಖವಿಲ್ಲ. ಇದೇ ಪ್ರಶ್ನೆಯನ್ನ ವಿದುರ ಕೇಳಿತು ಯಾರನ್ನ, ಮೈತ್ರೇಯರನ್ನ. ಜೀವ ದೇವ ಒಂದೇ ಶರೀರದಲ್ಲಿರ್ತಾರೆ, ದೇವನಿಗೆ ದುಃಖ ಇಲ್ಲ, ಜೀವನಿಗೆ ಮಾತ್ರ ದುಃಖ. ಅದು ಹೇಗೆ ಅಂದರೆ ಹೀಗೆ ಅಂತ ತೋರಿಕೊಡ್ತಾ ಇದ್ದಾರೆ. ಭಗವಂತ ಎಲ್ಲರ ಒಳಗೂ ಇದ್ದಾನೆ, 16 ಸ್ಥಾನಗಳಲ್ಲಿ ಇರ್ತಾನೆ, 16 ರೀತಿಯಾದ ಭೋಗಗಳನ್ನ ಜೀವರಿಗೆ ಕೊಡಲಿಕ್ಕಾಗಿ ಎಲ್ಲವನ್ನ ಸ್ವೀಕಾರ ಮಾಡುತ್ತಾನೆ. ಅಂಥ ಸ್ವಾಮಿ ಸಹ ಅಲಂಕೃಶಿಷ್ಟ ವಚಾಂಸಿನೆ ಭಗವಾನ್, ಅಂಥ ಭಗವಂತ ನನ್ನ ನಾಲಿಗೆಯನ್ನ ಅಲಂಕರಿಸಲಿ ಅಂದ್ರೆ ನನ್ನ ಮಾತಿನಲ್ಲಿ ಅವನ ಕುರಿತು ನನ್ನ ಮಾತುಗಳು ಬರಲಿ. ಮೇಲ್ನೋಟದ ಮಾತು ಅರ್ಥ ಆಯಿತು, 16 ಇಂದ್ರಿಯಗಳು ಎಲ್ಲ ಸೇರಿ 16 ಇವೆ, 16 ಕಡೆ 16 ದೇವರ ರೂಪಗಳಿವೆ, ಆ 16 ರೂಪಗಳು ಕೂಡ 16 ರೀತಿಯಾದ ಭೋಗಗಳನ್ನು ನಮಗೆ ಕೊಡಲಿಕ್ಕಾಗಿ ಭಗವಂತ ಅಲ್ಲಿದ್ದುಕೊಂಡು ಎಲ್ಲವನ್ನ ಸ್ವೀಕರಿಸಿ ನಮಗೆ ಭೋಗ ಕೊಡುತ್ತಾನೆ. ಇಷ್ಟು ಗೊತ್ತಾಯಿತು. ಅಂಥ ದೇವರ ಕುರಿತು ನನ್ನ ಮಾತು ಹೊರಡಲಿ ಅಂದರೆ ಸದಾ ನನ್ನ ಮಾತು ಯಾರನ್ನ ಸ್ತೋತ್ರ ಮಾಡಬೇಕು ಅಂದರೆ ನನ್ನ 16 ಸ್ಥಾನಗಳಲ್ಲಿ ನಿಂತು 16 ರೀತಿಯಾದ ಭೋಗಗಳನ್ನ ನನಗೆ ಸದಾ ಕೊಡುವಂತ ದೇವರನ್ನ ತಿಳಕೊಂಡು ಯಾವ ಯಾವ ಇಂದ್ರಿಯದಲ್ಲಿ, ಪಂಚ ಜ್ಞಾನೇಂದ್ರಿಯದಲ್ಲಿ, ಪಂಚ ಕರ್ಮೇಂದ್ರಿಯಗಳಲ್ಲಿ, ಪಂಚಭೂತಗಳಲ್ಲಿ, ಪಂಚ ತನ್ಮಾತ್ರಗಳಲ್ಲಿ, ಮನಸ್ಸಿನಲ್ಲಿ ಭಗವಂತ ಯಾವ ಯಾವ ರೂಪದಿಂದಿದ್ದಾನೆ, ಹೇಗೆ ಹೇಗೆ ನನಗೆ ಭೋಗವನ್ನ ಕೊಡತಾ ಇದ್ದಾನೆ ಎಂಬುದನ್ನ ತಿಳಿದು ಆಯಾ ಇಂದ್ರಿಯಗಳಿಂದ ಆಯಾ ಸುಖವನ್ನ ಕೊಡುವಾಗ ನೆನಪು ಬರಬೇಕು ನಮಗೆ. ಅದು ಬರಲ್ಲ, ಬೇಕಾದ್ರೆ ಪಟ್ಟಿ ಮಾಡಿಟ್ಕೊಳ್ಬಹುದು, ಈ ಇಂದ್ರಿಯ, ಈ ಇಂದ್ರಿಯದಲ್ಲಿ ದೇವರು ಹೀಗಿರ್ತಾರೆ, ಹೀಗೆ ಕೆಲಸ ಮಾಡಿಸ್ತಾರೆ ಎಲ್ಲ ಇರುವುದು. ಊಟ ಮಾಡುವ ಕಾಲಕ್ಕೆ ಗೋವಿಂದ, ಯಾರದ್ದೋ ಹರಟೆ ಹೊಡಿತಾ ಅವ್ರು ಹೀಗೆ ಇವ್ರು ಹೀಗೆ ಅಂತ ಮಾಡಿ ಮುಗಿಸಿ ಇಲ್ಲಿ ಬಂದಾಗ ಹೌದಲ್ಲ ಊಟ ಮಾಡೋ ಕಾಲಕ್ಕೆ ನೆನೆಯಬೇಕಾಗಿತ್ತು ಅಂತ ಬರುತ್ತೆ. ಹಾಗಾದರೆ ಅದನ್ನು ಹೇಳ್ತಾ ಇದ್ದಾರೆ. ನನ್ನ ಮಾತು ಸದಾ ಯಾವಾಗಲೂ 16 ಕಡೆ ನಿಂತ ಭಗವಂತನ ಕುರಿತೇ ಮಾತಾಡಲಿ ಅಂದ್ರೆ, ಆ ವ್ಯಕ್ತಿಯ ಮಾತು ಸದಾ ಆ ದೇವರ ರೂಪಗಳನ್ನು ಕುರಿತು ಮಾತಾಡಬೇಕಾದರೆ ಆ ವ್ಯಕ್ತಿಯ ತಲೆ ಏನು ಮಾಡುತ್ತಾ ಇರಬೇಕು ನೋಡಿ. ನಮ್ಮ ಬೆಳಗ್ಗಿನಿಂದ ರಾತ್ರಿ ಪರ್ಯಂತ ಆಗುವಂತ ಎಲ್ಲ ಕೆಲಸಗಳು ಈ 16 ಆಗುತ್ತೆ. ಈ 16 ಆಗುತ್ತೆ ಎಲ್ಲಾ ಕೆಲಸಗಳು. 16 ದೇವ 16 ಮಾಡಿಸ್ತಾ ಬರ್ತಾನೆ. ಆವಾಗ ಈ 16 ಕಡೆ ಭಗವಂತ ಆಯಾ ಇಂದ್ರಿಯಗಳಲ್ಲಿ ಹೇಗೇಗೆ ಮಾಡಿಸ್ತಾನೋ ತಿಳ್ಕೋಬೇಕು, ಚೆನ್ನಾಗಿ ತಲೆಯಲ್ಲಿ ನೆನಪಿಟ್ಕೋಬೇಕು, ಆ ಸಮಯದಲ್ಲಿ ಬರುವಂತೆ ಪ್ರಾಕ್ಟೀಸ್ ಮಾಡಬೇಕು. ಹೇಗೆ ಮಾಡಬೇಕು ಅಂದ್ರೆ, ಬೆಳಿಗ್ಗಿಂದ ರಾತ್ರಿ ಪರ್ಯಂತ ಈ 16 ರೀತಿಯಾದ ರೂಪಗಳ ಕಾರ್ಯ ಬಿಟ್ಟರೆ ಬೇರೆ ಇಲ್ಲ. ಹಾಗಾದರೆ ಬೆಳಿಗ್ಗಿಂದ ರಾತ್ರಿ ಪರ್ಯಂತ ದೇವರು ಯಾವ ಯಾವ ಇಂದ್ರಿಯದಲ್ಲಿ ಏನೇನು ಮಾಡಿಸ್ತಾ ಇದ್ದಾನೆ ಅದನ್ನು ಹೇಳ್ತಾ ಇರಬೇಕು. ಹೀಗ್ ಮಾಡಿಸ್ತಾ ಇದೆಯಾ, ಹೀಗ್ ಅಂದ್ರೆ ಪಕ್ಕದಲ್ಲಿ ಯಾರಾದ್ರೂ ನೀ ಹೀಗ್ ಮಾಡು, ಹೀಗ್ ಮಾಡು, ಹೀಗ್ ಮಾಡು ಅಂತ ಹೇಳಿದ್ರೆ ಹೇಗಿರುತ್ತೋ, ದೇವರು ನಮ್ಮ ಪಕ್ಕದಲ್ಲಿ ಮಾಡಿಸ್ತಾ ಇದ್ರೆ ನೀ ಹೀಗ್ ಮಾಡ್ತಾ ಇದೆಯಾ, ಹೀಗ್ ಮಾಡ್ತಾ ಇದೆಯಾ ಅಂತ ನಾವು ಹೇಳ್ತಾ ಬಂದರೆ ಬಾಯಿ ಕಂಟಿನ್ಯೂಸ್ ಆಗಿ ಏನಿರಬೇಕು, ದೇವರ ಕುರಿತೇ ಹೇಳ್ತಾ ಇರಬೇಕು. ಅದು ನನಗೆ ಬರಲಿ, ಎಷ್ಟು ಚೆನ್ನಾಗಿದೆ ದೇವರಲ್ಲಿ ಪ್ರಾರ್ಥನೆ. ನನ್ನ 16 ಇಂದ್ರಿಯಗಳಿಂದ ಅಂದ್ರೆ 16 ಕಡೆ ಭಗವಂತ ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಒಂದು ಮನಸ್ಸು, ಇನ್ನ ಭೂತಗಳು ತನ್ಮಾತ್ರ ಸಹಿತ ಇಲ್ಲಿ ಭಗವಂತ ಮಾಡುವ ವ್ಯಾಪಾರ ಸದಾ ನನ್ನ ಮನಸ್ಸಿಗೆ ಬರಲಿ. ಆ ಮನಸ್ಸಿಗೆ ಬಂದದ್ದು ನನ್ನ ಅನುಭವ ಕೆಟಕಲಿ, ಅನುಭವ ಕೆಟಕಿದ್ದು ಬಾಯಿಯಿಂದ ಸದಾ ಬರ್ತಾ ಇರಲಿ. ಇಷ್ಟಕ್ಕಿಂತ ನನಗೆ ಏನು ಬೇಡ. ನಾವು ಕೇಳುತ್ತೀವಲ್ಲ ಸಾಧನೆ ಅಂದ್ರೆ ಏನು ಹೇಳಿ ಆಚಾರ್ಯ ಅಂತ ಕೇಳಿದ್ರೆ, ಅಯ್ಯೋ ಅದು ಮಾಡಿ, ಇದು ಮಾಡಿ, ಯಾತ್ರೆ ಮಾಡಿ, ಇದು ಮಾಡಿ. ಹೌದು, ಯಾವುದು ಸಾಧನೆ ಅಲ್ಲ ಅಂತ ಹೇಳಿ ಕೊರಟಿಲ್ಲ, ಎಲ್ಲ ಸಾಧನೆಗಳೇ. ಆದರೆ ಪ್ರಧಾನ ಸಾಧನೆಗಳು ಯಾವುದೂ ಅಲ್ಲ. ಇವುಗಳಿಂದ ಬರಬೇಕಾಗಿದ್ದು ಯಾವ ಸಾಧನೆ, ಪ್ರಧಾನವಾಗಿ ಸಾಧನೆ ಅಂದ್ರೆ ಇದು ಅಂತ ಯಾರನ್ನ ಹೇಳೋದು ಅಂದರೆ, ದೇವರ ನೆನಪು ಸದಾ ಇರೋದೇ ಸಾಧನೆ. ಮನಸ್ಸು ಎಷ್ಟು ವರ್ಷ ಬದುಕ್ತೇವೋ, ಎಷ್ಟು ತಿಂಗಳು, ಎಷ್ಟು ದಿನ, ಎಷ್ಟು ಕ್ಷಣ ಬದುಕ್ತೇವೋ, ಪ್ರತಿಯೊಂದು ಕ್ಷಣ ದೇವರ ಪಾದದಲ್ಲಿ ಆದರಪೂರ್ವಕವಾಗಿ ಮನಸ್ಸಿರೋದೇ ಸಾಧನೆ. ಅದಕ್ಕಿಂತ ಬೇರೆ ಇಲ್ಲ. ಅದು ಬರಲಿಕ್ಕೆ ಮಿಕ್ಕದೆಲ್ಲ ಸಾಧನೆ. ಆವಾಗ ಮತ್ತು ಫೈನ್ ಟ್ಯೂನಿಂಗ್ ಮಾಡ್ತಾ ಬರ್ತಾರೆ. ಬದುಕಿದಷ್ಟು ಕಾಲ ಪ್ರತಿಯೊಂದು ಕ್ಷಣ ದೇವರನ್ನೇ ನೆನೆಯಬೇಕು ಅಂತೀರಲ್ಲ, ಎಂಥ ನೆನಪು ಬರಬೇಕು, ಆ ನೆನಪು ಹೇಗಿರಬೇಕು? ಬರೇ ದೇವರು ದೇವರು ಅಂದ್ರೆ ಸಾಕ, ಇನ್ನೇನಾದ್ರೂ ಬೇಕಾ ಅಂದರೆ ಅವಾಗ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಕ್ಷಣ ಆಯಾ ಇಂದ್ರಿಯಗಳಿಂದಲೇ ಕೆಲಸ ಆಗಬೇಕು. 11 ಇಂದ್ರಿಯಗಳಿಂದ ವ್ಯಾಪಾರ ಅಲ್ಲದೆ ಬೇರೊಂದು ನಡೆಯಲ್ಲ. ಬೆಳಗ್ಗಿಂದ ರಾತ್ರಿ ಪರ್ಯಂತ ಆಯಾ ಇಂದ್ರಿಯಗಳ ವ್ಯಾಪಾರ ನಡೆಯುವಾಗ ಆಯಾ ಇಂದ್ರಿಯಗಳಲ್ಲಿ ಭಗವಂತ ಹೇಗೆ ಹೇಗಿದ್ದಾನೆ, ಹೇಗೆ ಹೇಗೆ ವ್ಯಾಪಾರ ನಡೆಯುತ್ತೆ ನೆನಪಿಟ್ಟುಕೊಂಡು ಆ ವ್ಯಾಪಾರ ನಡೆಯುವಾಗ ಚಿಂತನೆ ಮಾಡತಕ್ಕಂಥವನೇ ಶ್ರೇಷ್ಠ. ಅಂಥ ಚಿಂತನೆ ನಮಗೆ ಬೇಕು. ಅದನ್ನೇ ಸಾಧನ ಅಂತ ಕರೀತಾರೆ. ನೋಡಿ, ದೇವರ ನೆನಪು ಬಂತ, ಸತತ ಬಂತ. ಎಲ್ಲಿ ದೇವರ ನೆನಪು ಬಂತು? ಇಂದ್ರಿಯಗಳಲ್ಲಿ 16 ಕಡೆ ಭಗವಂತನ ನೆನಪು ಬಂತು. ಇದನ್ನೇ ದಾಸರಾಯರು ನಾನು ಇಷ್ಟು ಹೊತ್ತು ಹೇಳಿದ್ದನ್ನ ಒಂದು ಮಾತಲ್ಲಿ ಹೇಳುತ್ತಾರೆ. ಸತತ ವಿಷಯ ಇಂದ್ರಿಯಗಳಲ್ಲಿ ಪ್ರವಿತತ ನೆನೆಸಿ ರಾಜಿಸುವ ಲಕ್ಷ್ಮೀಪತಿಗೆ ಸರ್ವ ಸಮರ್ಪಣೆಯು ಮಹಾಪೂಜೆ ಸದುಪಾಯ. ಇದಕ್ಕಿಂತ ಉಪಾಯ ಇಲ್ಲ ಅಂದ್ರು. ಅಲ್ಲ, ಭಾರತದಲ್ಲಿ ಭಾಗವತದಲ್ಲಿ ಯಾರಾದರೂ ಹೀಗೆ ಮಾಡಿದ್ದಾರಾ? ಭಾಗವತವೇ ಹೇಳ್ತಾ ಇದೆ. ಪ್ರಿಯವ್ರತ ರಾಜ ಆತ ಚಿಂತನೆ ಮಾಡಿದ ರೀತಿ ಹೇಗೆ ಎಂದು ಹೇಳುತ್ತಾರೆ. ವಾಸುದೇವೇ ಭಗವತಿ ಸಮಾವೇಶಿತ ಸಕಲ ಕಾರಕ ಕ್ರಿಯಾ ಕಲಾಪ ಅಂತ ಹೇಳುತ್ತಾರೆ. ಅವರು ತಮ್ಮ ಸಕಲೇಂದ್ರಿಯಗಳ ವ್ಯಾಪಾರವನ್ನ ಸದಾ ಚಿಂತನೆ ಮಾಡುತ್ತಾ ಆ ಸಕಲೇಂದ್ರಿಯ ವ್ಯಾಪಾರದಲ್ಲಿ ಭಗವಂತನ ರೂಪದ ಚಿಂತನೆಯನ್ನು ಮಾಡುತ್ತಾ ಅದನ್ನ ಸದಾ ಭಗವಂತನಿಗೆ ಅರ್ಪಣೆ ಮಾಡುತ್ತಾ ಬಂದ್ರು. ಇದು ಸಾಧನೆಯ ಚೌಕಟ್ಟು ಅಂತಾರೆ. ಆ ಸಾಧನೆಯ ಚೌಕಟ್ಟನ್ನೇ ನಮ್ಮ ಅರಣ್ಯಕಾಚಾರ್ಯರು ಅಧ್ಯಾತ್ಮರಸರಂಜನಿಯಲ್ಲಿ, ಷೋಡಶಿಯಲ್ಲಿ, ಚತುರ್ದಶಿಯಲ್ಲಿ ಬಟ್ಟಿ ಇಳಿಸ್ತಾರೆ. ಹೀಗೆ ಮಾಡಬೇಕಾದ ಕ್ರಮ ಅಂತ ಹೇಳಿಕೊಡ್ತಾರೆ. ಆದ್ದರಿಂದ ನಮ್ಮನ್ನು ಕೂಡ ಇಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಅದು ಹೇಳೋದಂದ್ರೆ ಇಷ್ಟು ತಿಳಿಯಬೇಕಿಲ್ಲಿ ಏನದು, ಸರ್ವ ಶರೀರಾಣ ಮುಖ್ಯತೋ ನಿರಮಾತ ಭಗವಾನೇವ ಇತಿ ಸಯೇವ ಮುಖ್ಯಪಿತ. ಎಲ್ಲಾ ಜೀವರಾಶಿಗಳಿಗೆ ಶರೀರ ನಿರ್ಮಾಣ ಮಾಡಿದವ ಅಪ್ಪ ಅಂದುಕೊಳ್ಳೆ ನನಗೆ ಶರೀರ ಕೊಟ್ಟವರು ಅಂತ ನಾವು ಅಪ್ಪ ಅಂತೀವಿ. ಆದರೆ ಈ ಅಪ್ಪ ಕೊಡಲಿಲ್ಲ ಶರೀರ, ಆ ಅಪ್ಪ ಕೊಟ್ಟದ್ದು. ಒಳಗೆ ದೇವರಿದ್ದಾರಲ್ಲ, ಆತ ನನಗೆ ನಿರ್ಮಾಣ ಮಾಡಿ ಕೊಟ್ಟದ್ದು ಈತನ ಮೂಲಕ. ಅದರಿಂದ ಅದಕ್ಕೆ ಹೇಳುತ್ತಾರೆ, ದೇವರೇ ಮುಖ್ಯಪಿತ ಅನ್ಯಸ್ತು ತತ್ರ ನಿಮಿತ್ತ ಮಾತ್ರಮಿತಿ ಸೋತಿ ಕಥಂಚಿತ ಪಿತೃತ್ವಾನಭಿಧೇಯ ಪಿತೃಪದಾನಭಿಧೇಯ. ಬೇರೆಯವರು ಕೂಡ ಇವರು ಪಿತೃ ಅಂತ ಯಾಕೆ ಕರಿಬೇಕು ಅಂದ್ರೆ ದೇವರಾದ ಮೇಲೆ ಅವರು ಪಿತೃ ಅಂತ ಕರೆಸಿಕೊಡ್ತಾರೆ, ಮುಖ್ಯವಾಗಿ ದೇವರೇ. ಆದ್ದರಿಂದ ದೇವರನ್ನ ಏನಂತ ಚಿಂತನೆ ಮಾಡಬೇಕು, ನನಗೆ ಎಲ್ಲವನ್ನ ಕೊಟ್ಟವ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಮನಸ್ಸು, ಭೂತಗಳು, ಇದರಿಂದ ಶರೀರವನ್ನು ನಿರ್ಮಾಣ ಮಾಡಿ ಎಲ್ಲದರಲ್ಲಿ ಸದಾ ಇದ್ದುಕೊಂಡು ನನಗಾಗಿ ಎಲ್ಲ ಕಾರ್ಯ ಮಾಡಿಸ್ತಕ್ಕಂಥ ಭಗವಂತ ನಿನಗೆ ನಮೋ ನಮಃ ಅಂತ ಹೇಳಿ ನನ್ನ ಮನಸ್ಸು ಸದಾ ನಿನ್ನನ್ನೇ ಚಿಂತನೆ ಮಾಡುತ್ತಾ ಬರಲಿ, ನನ್ನ ಬಾಯಿಯಿಂದ ನಿನ್ನ ಕುರಿತೇ ಮಾತುಗಳು ಹೊರಡಲಿ, ನನ್ನ ಸಕಲೇಂದ್ರಿಯಗಳು ನಿನ್ನನ್ನೇ ಗಮನಿಸಲಿ, ನನ್ನ ನಾಲಿಗೆ ಸಕಲೇಂದ್ರಿಯಗಳಲ್ಲಿ ನಿಂತ ನಿನ್ನನ್ನೇ ಚಿಂತಿಸಲಿ ಹೊಗಳಲಿ. ಈ ಅರ್ಥ ಎಲ್ಲಿ ಹೇಳಿದ್ರು ಅಂದ್ರೆ ಹೇಳುತ್ತಾರೆ, ಧಿಯೋ ಯೋನ ಪ್ರಚೋದಯ ಅಂತಂದ್ರು. ಪ್ರಚೋದಯ ಅಂತಂಬುದಕ್ಕೆ ಅರಣ್ಯಕಾಚಾರ್ಯ ಚೆನ್ನಾಗಿ ಹೇಳಿಕೊಡ್ತಾರೆ, ಸ್ವವಿಷಯ ಪ್ರೇರಯೇತ್ ತನ್ನ ಕುರಿತು. ಅಂದರೆ ದೇವರು ನಮಗೆ ಬುದ್ಧಿ ಪ್ರಚೋದನೆ ಮಾಡಲಿ, ಗಾಯತ್ರಿ ಮಂತ್ರದ ಅರ್ಥ ಅಂದ್ರೆ ಒಳ್ಳೆ ಬುದ್ಧಿ ಕೊಡ್ಲಿ. ಎಲ್ಲರಿಗೂ ಬುದ್ಧಿ ಯಾರು ಪ್ರಚೋದನೆ ಮಾಡುತ್ತಾರೋ ಆ ದೇವರು ನನಗೆ ಒಳ್ಳೆ ಬುದ್ಧಿಯನ್ನ ಕೊಡ್ಲಿ. ಆ ದೇವರು ಕೇಳ್ತಾರೆ, ಒಳ್ಳೆ ಬುದ್ಧಿ ಅಂದ್ರೆ ಏನು, ಒಳ್ಳೆ ಬುದ್ಧಿ ಅಂದ್ರೆ ಏನು, ಹೇಗಿರ್ಬೇಕು ಹೇಳಪ್ಪ. ಹಾಗೆ ಶಾಸ್ತ್ರಕಾರ ಹೇಳ್ಕೊಡ್ತಾರೆ, ನನ್ನ ಬುದ್ಧಿ ಸದಾ ನಿನ್ನನ್ನೇ ಚಿಂತನೆ ಮಾಡುವಂತೆ ಮಾಡಯ್ಯ ಅಂಬುದಿಯೋಯೋ ನ ಪ್ರಚೋದಯ. ಅಂದರೆ ನಿನ್ನನ್ನೇ ಚಿಂತನೆ ಮಾಡಲಿ. ಆವಾಗ ದೇವರು ಮತ್ತು ಕೇಳುತ್ತಾರೆ, ನನ್ನನ್ನೇ ಚಿಂತನೆ ಮಾಡುವುದು ಅಂದ್ರೆ ಒಂದೇ ಕಡೆ ಕೂತ್ಕೊಂಡು ದೇವರು 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 ಅಂಬುವಾಗ ಮಾಡಬೇಕಾ, ಇನ್ ಹೇಗೆ ಮಾಡಬೇಕು ಅಂದರೆ ಸ್ವ ವಿಷಯೇ ಪ್ರೇರಯೇ. ನೀನು ಯಾವ ಯಾವ ಇಂದ್ರಿಯಗಳಲ್ಲಿ ಇರ್ತೀಯ, ಯಾವ ಯಾವ ಇಂದ್ರಿಯಗಳಿಂದ ಯಾವ ಪದಾರ್ಥವನ್ನ ಸ್ವೀಕಾರ ಮಾಡಿ ಸುಖ ಕೊಡುತ್ತೀಯ, ಪದಾರ್ಥಗಳಲ್ಲೂ ಇಂದ್ರಿಯಗಳಲ್ಲೂ ಸರ್ವತ್ರ ಅಲ್ಲಲ್ಲಿರುವ ನಿನ್ನನ್ನು ನೆನೆಯುವ ಭಾಗ್ಯ ಕೊಡು. ಇದು ಗಾಯತ್ರಿ ಮಂತ್ರದ ಅರ್ಥ. ಅದನ್ನೇ ಹೇಳ್ತಾ ಇದ್ದಾರೆ, ನನ್ನ ಹೃದಯದಲ್ಲಿದ್ದುಕೊಂಡು ನನ್ನ ಸಕಲೇಂದ್ರಿಯಗಳ ವ್ಯಾಪಾರವನ್ನ ಯಾರು ಮಾಡಿ ಮಾಡಿಸ್ತಾ ಇದ್ದಾರೋ ಅಂಥ ಭಗವಂತನಿಗೆ ನಮೋ ನಮಃ. ಇನ್ನ ಸೃಷ್ಟಂ ಸ್ವಶಕ್ತ್ಯ ಇದಮನುಪ್ರವೇಶ್ಯ ಚತುರ್ವಿಧಂ ಪುರಂ ಆತ್ಮಾಂಶಕೇನ ಅಥೋ ವಿದುಸ್ವಾಂ ಪುರುಷಂ ಸಂತಮತ್ರ ಭುಂಕ್ತೆ ಋಷಿಕೈಃ ಮಧು ಸಾರಘಂಯತಃ. ಇಲ್ಲಿ ಹೇಳುತ್ತಾರೆ, ಸೃಷ್ಟಂ ಸ್ವಶಕ್ತ್ಯ ಇದಮನುಪ್ರವಿಶ್ಯ ಚತುರ್ವಿಧಂ ಪುರಂ, ನಾಲ್ಕು ರೀತಿಯಾಗಿರತಕ್ಕಂಥ ಪುರಗಳನ್ನ ಭಗವಂತ ಚೆನ್ನಾಗಿ ಸೃಷ್ಟಿ ಮಾಡುತ್ತಾನಂತೆ. ಹೇಗೆ ಅಂದರೆ ಅಂಡಜ ಉದ್ಭಿಜ ಜರಾಯುಜ ಈ ರೀತಿಯಾಗಿ ನಾಲ್ಕು ರೀತಿಯಾಗಿರತಕ್ಕಂಥ ಭೇದದಿಂದ ಭಗವಂತ ನಾಲ್ಕು ರೀತಿಯಾದ ಶರೀರಗಳು ಸೃಷ್ಟಿ ಮಾಡಿದ, ಅಥವಾ ದೇವ, ಮಾನವ, ದಾನವ, ಇನ್ನೊಂದು ಪಕ್ಷಿ, ಪಶು ಮೊದಲಾದ ತಿರ್ಯದ್ಯೋನಿಗಳು, ದೇವತೆಗಳು, ದಾನವರು, ಮಾನವರು, ಅವರು ಮೂರು ಜನ ಅವು ಅಂದ್ರೆ ಅಲ್ಲೇ ಎಲ್ಲರೂ ಸೇರಿದರು. ಮಿಕ್ಕದ್ದು ಪಕ್ಷಿ ಪಶು ಗಣಗಳು. ಈ ನಾಲ್ಕು ರೀತಿಯಾದ ಶರೀರಗಳನ್ನು ನಿರ್ಮಾಣ ಮಾಡಿ ಇನ್ನ ಚತುರ್ವಿಧಂ ಪುರಂ ಆತ್ಮಾಂಶಕೇನ ಅನುಪ್ರವಿಶ್ಯ ಆತ್ಮ ಅಂಶ ಕ ಅಂದ್ರು. ಅಂದರೆ ತನ್ನದೇ ಆದ ಒಂದು ರೂಪದಿಂದ ಪ್ರವೇಶ ಮಾಡಿದ ಭಗವಂತ ಅಂದ್ರು. ಭಗವಂತ ಜೀವನ ಜೊತೆಗೇನೆ ಈ ಶರೀರವನ್ನು ಪ್ರವೇಶ ಮಾಡಿ ಜೀವನ ಜೊತೆಗೆ ಸದಾ ಇರ್ತೀಯ. ಆದ್ದರಿಂದ ಅತಃ ತ್ವಾಂ ಪುರುಷಂ ವಿದುಹು. ಆದ್ದರಿಂದ ಇಲ್ಲಿ ಅಥ ಶಬ್ದವನ್ನ ಹಾಕ್ತಾ ಇದ್ದಾರೆ. ಅಥ ಅಲ್ಲ, ಅಥ ಶಬ್ದ. ಅಥ ವಿದುಹು ತ್ವಾಂ ಪುರುಷಂ ಸಂತಮತ್ರ. ಈ ಒಳಗಿರತಕ್ಕಂಥ ನೀನು ಪುರುಷ ಪುರುಷ ಅಂತ ಎಲ್ಲರೂ ನಿನ್ನನ್ನು ಕರೀತಾರೆ. ಯಾಕೆ ಅಂದರೆ ಈ ಪುರದಲ್ಲಿ ಸದಾ ಇರುವವ, ಈ ಪುರವನ್ನ ಬಿಟ್ಟಿರದೇ ಇರುವವ, ಜೀವನ ಜೊತೆಗೇ ಇರುವಂತವ ನೀನು. ಭುಂಕ್ತೆ ಋಷಿ ಕೈಗಿ ಮಧು ಸಾರಘಂಗತ. ಇಲ್ಲಿ ಹೇಳ್ತ ಸಾರಘಂ ಅಂದ್ರೆ ಸಾರ ಮಾತ್ರ. ನೀನು ಈ ಶರೀರದಲ್ಲಿ ಬರ್ತೀಯ, ಶರೀರದಲ್ಲಿ ಇದ್ದುಕೊಂಡು ಕೃಷಿ ಕೈಗೆ ಇಂದ್ರಿಯಗಳ ಮೂಲಕ ನೀನೇನು ಸ್ವೀಕಾರ ಮಾಡುತ್ತೀಯ ಅಂದ್ರೆ ಮಧು ಸುಖವನ್ನೇ ಸ್ವೀಕಾರ ಮಾಡುತ್ತೀಯ. ಹೇಗೆ ದುಂಬಿ ತಾನು ಇದ್ದುಕೊಂಡು ಕಮಲಗಳಲ್ಲಿ ಎಲ್ಲಾ ಕಮಲಗಳಲ್ಲಿ ಸಾರವನ್ನು ಮಾತ್ರ ತಗೊಂಡು ತನಗೆ ಬೇಕಾದ ಮಕರಂದವನ್ನು ತಗೊಂಡು ಮಾತ್ರ ಹೋಗಿಬಿಡುತ್ತೋ ಹಾಗೆ ಭಗವಂತ ಇದ್ದಾನೆ. ಇಲ್ಲಿ 16 ಕಮಲಗಳಿವೆ, ಅದರಲ್ಲಿ 11 ಪ್ರಧಾನ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಒಂದು ಮನಸ್ಸು, ಇತ್ತ ಪಂಚಭೂತ, ಪಂಚ ತನ ಮಾತ್ರ, ಇವೆಲ್ಲ ಸೇರಿದರೆ 16 ಕಮಲಗಳು. ಈ 16 ಕಮಲಗಳ ಮೂಲಕ ಸಾರವನ್ನ ಸುಖವನ್ನು ಮಾತ್ರ ಗ್ರಹಣ ಮಾಡಿ ಇರುವಂತ ದುಂಬಿ ನೀನು ಅಂತ ಹೇಳ್ತಾ ಇದ್ದಾರೆ. ತುಂಬಾ ಆಳವಾಗಿ ಹೋಗ್ತಾರೆ, ಆಳವಾಗಿ ಪರಿಚಯ ಮಾಡಿಕೊಡುತ್ತಾರೆ ದೇವರ ಗುಣಗಳನ್ನ. ಈಗ ಏನಾಗ್ತಾ ಇದೆ ನಮಗೆ ಅಂದರೆ ನಾವು ಕೂಡ ದೇವ ಏನು ಮಾಡುತ್ತಾ ಇದ್ದಾನೆ, ನಮ್ಮಲ್ಲಿ ನಿಂತುಕೊಂಡು ಈ ಇಂದ್ರಿಯಗಳ ಮೂಲಕ ಸುಖ ಕೊಡತಾ ಇದ್ದಾನೆ, ನಮಗೂ ಕೊಡ್ತಾ ಇದ್ದಾನಲ್ವ. ಅದೇ ಹೇಳಿದ್ದು ಬೆಳಿಗ್ಗಿಂದ ರಾತ್ರಿ ಪರ್ಯಂತ ನಮ್ಮ ಬದುಕು ಅಂದ್ರೆ ಏನು, 11 ಇಂದ್ರಿಯಗಳಿಂದ ಸುಖ ಪಡಲಿಕ್ಕೆ ಪ್ರಯತ್ನ, ಅದಕ್ಕಿಂತ ಇನ್ನೊಂದಿಲ್ಲ. ಒಂದ ನೋಟದಿಂದ, ಒಂದ ಕೇಳಿ, ಒಂದ ವಿಶೇಷವಾಗಿ ಮಾತಾಡಿ, ಕುಡಿದು ತಿಂದು, ಗಂಧ ಮೂಸಿ ನೋಡಿ, ಕೈ ಸ್ಪರ್ಶ ಮೊದಲಾದರಿಂದ ಸುಖ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಮುಗಿತಲ್ಲ, ಎಲ್ಲ ಅದರಲ್ಲೇ ಬಂತು. ಈ ಸುಖ ಪಡಲಿಕ್ಕಾಗಿ ಪ್ರಯತ್ನ ಅಂದ್ರೆ ಹೌದು, ದೇವರು ನಮಗೆ ಸುಖ ಪಡ್ತಾ ಇದ್ದಾರೆ. ಮುಂದೇನು ಅಂದರೆ ನಾವು ಈಗ ಇಲ್ಲಿಂದ ದೇವರ ಸನ್ನಿಧಾನಕ್ಕೆ ಹೋಗಬೇಕು. ಇದು ಸರಿ ಇಲ್ಲ. ಹೋಗಬೇಕು ಅಂದ್ರೆ ಹೇಳ್ತಾ ಇದ್ದಾರೆ ನಾವು ಬದಲಾವಣೆ ಆಗಬೇಕು. ಏನು ಬದಲಾವಣೆ ಆಗಬೇಕು? ನಾವು ಕೂಡ 11 ಇಂದ್ರಿಯಗಳಿಂದಲೇನೆ ಸುಖ ಪಡ್ತಾ ಇದೆ. ಸುಖ ಪಡುವಾಗ ಈ ಸುಖ ಎಂಥದ್ದಿದೆ, ನಮಗೆ ಬರುವ ಸುಖ ಎಂಥದ್ದು ಅಂದರೆ ಆ ಪದಾರ್ಥಗಳ ಮೂಲಕ ನಮ್ಮ ಮನಸ್ಸಿನಲ್ಲಿ ವಿಕಾರ ಬರುತ್ತೆ, ಮನಸ್ಸಿನಲ್ಲಿ ವಿಕಾರ ಬರುತ್ತೆ. ಆ ವಿಕಾರವೇ ನಮಗೆ 11 ಇಂದ್ರಿಯಗಳಿಂದ ಸಿಗುವ ಸುಖ. 11 ಇಂದ್ರಿಯಗಳಿಂದ ಮನಸ್ಸಿನ ವಿಕಾರವಾಗಿ ಆ ಮನಸ್ಸಿನ ವಿಕಾರವೇ ನಮಗೆ ಸುಖ ಅಂತ ಅನ್ನಿಸ್ತಾ ಇದೆ. ಆದರೆ ಹೇಗಾಗಬೇಕು ನಮಗೆ ಅಂದರೆ ಈ ಸುಖ ನಮಗೆ ಬೇಡ. ಹೇಗೆ ಹೂವಿನಲ್ಲಿ ಎಲ್ಲವೂ ಚೆನ್ನಾಗಿದ್ರೂ ಕೂಡ ಸಾರ ಮಾತ್ರ ದುಂಬಿ ಗ್ರಹಣ ಮಾಡುತ್ತೋ ಹಾಗೆ ದೇವರನ್ನ ನಾವು ಚಿಂತನೆ ಮಾಡುವುದೇನು, ದೇವ ಸುಖ ಮಾತ್ರ. ತನ್ನದೇ ಆದ ಈ ಇಂದ್ರಿಯಗಳ ಮೂಲಕ ದೇವರು ಏನು ಗ್ರಹಣ ಮಾಡುತ್ತಾನೆ? ತನ್ನದೇ ರೂಪಗಳನ್ನು ಗ್ರಹಣ ಮಾಡುತ್ತಾನೆ ಅಂತ ನಾವು ಚಿಂತನೆ ಮಾಡಿದ್ರೆ ನಾವು ಆ ಭಗವಂತನಂತೆ ದುಂಬಿಗಳಾಗ್ತೇವೆ. ಏನಾಗುತ್ತೆ ನಮಗೆ ಅವಾಗ? ಈ 16 ಇಂದ್ರಿಯಗಳಿಂದ ಈಗ ಸಿಗುವ ಸುಖ ಯಾವುದು? ಮನಸ್ಸಿನ ವಿಕಾರ. ಇದು ಮಾತ್ರ ಅಲ್ಲ, ಇದನ್ನು ನಾವು ಬದಿಗಿಟ್ಟು ಬೇರೊಂದು ಸುಖ ಸಿಗುತ್ತೆ ನೋಡಿ. ಇಲ್ಲಿ ಎರಡು ಸುಖ ಸಿಗ್ತಾ ಇದೆ, ಒಂದು ನಮಗೆ ಅನುಭವಕ್ಕೆ ಬರ್ತಾ ಇಲ್ಲ, ಈ ಹೊರಗಿನ ಮನಸ್ಸಿನ ವಿಕಾರ ಮಾತ್ರ ಈಗ ಅನುಭವಕ್ಕೆ ಬರ್ತಾ ಇದೆ. ಇನ್ನೊಂದು ಸುಖ ಯಾವುದು? ಊಟ ಮಾಡುವಾಗಲಿ, ನೀರು ಕುಡಿದಾಗಲಿ, ನೋಡಿದಾಗ, ಕೇಳಿದಾಗ ಎರಡೆರಡು ಸುಖ ಬರುತ್ತಂತೆ ಜ್ಞಾನಿಗಳಿಗೆ. ಏನದು ಅಂದರೆ, ಈ ಊಟ ಮಾಡುತ್ತಾ ಇದ್ದೀರಾ, ಮಾಡುವ ಕಾಲಕ್ಕೆ ನಾವು ಪದಾರ್ಥ ಬಾಯಿಗೆ ಹಾಕೊಡ್ತೇವೆ, ಸುಖ ಬರುತ್ತೆ. ಜ್ಞಾನಿಗಳು ಏನು ಮಾಡುತ್ತಾರೆ? ಪದಾರ್ಥವನ್ನ ಬಾಯಿಗೆ ಹಾಕೊಳ್ಳುವಾಗ ಪದಾರ್ಥದಲ್ಲಿರುವ ದೇವರ ರೂಪ, ಇಂದ್ರಿಯದಲ್ಲಿರುವ ದೇವರ ರೂಪವನ್ನ ನೆನೆದು ನೆನೆದು ಊಟ ಮಾಡುತ್ತಾರೆ. ಆ ನೆನೆಯುವುದರಿಂದ, ಆ ನೆನೆಯುವುದು ಎಂಥ ಸ್ಥಿತಿಗೆ ಬರುತ್ತೆ ಅಂದರೆ, ಅವರಿಗೆ ಆ ಪದಾರ್ಥದಲ್ಲಿರುವ ದೇವರ ನೆನೆದಾಗ ಒಂದು ಸುಖ ಸಿಗುತ್ತಂತೆ. ಪದಾರ್ಥವನ್ನ ಸ್ವೀಕಾರ ಮಾಡಿ ಪದಾರ್ಥ ತಿನ್ನುವ ಕಾಲಕ್ಕೆ ಪದಾರ್ಥದಲ್ಲಿ ಇಂದ್ರಿಯದಲ್ಲಿರುವ ದೇವರನ್ನ ನೆನೆದಾಗ ಅವರಿಗೆ ಸುಖ ಸಿಗುತ್ತಂತೆ. ಯಾವ ಸುಖ ಅಂದರೆ, ಪದಾರ್ಥ ತಿಂದಾಗ ಏನು ಮನಸ್ಸಿನ ವಿಕಾರ ರೂಪವಾದ ಸುಖ ಸಿಗುತ್ತಲ್ಲ, ಅದಕ್ಕೆ ಕೋಟಿ ಪಟ್ಟು ಸುಖ ದೇವರ ನೆನಪಿನಿಂದ ಸಿಗುತ್ತಂತೆ ಆ ಊಟದಲ್ಲೇ. ಆ ಎರಡನೇ ಸುಖದ ಪರಿಚಯ ನಮಗಿಲ್ಲ. ನಮಗಿವಾಗ ಭಗವಂತನನ್ನ ಈ ರೀತಿಯಾದ ಭುಂಕ್ತೆ ಋಷಿಕೈಗೆ ಮಧು ಸಾರಗಮ್ಯತಃ ಅಂತ ಹೇಳಿದಾಗ, ಭಗವಂತ ದುಂಬಿಯಂತೆ ಇದ್ದಾನೆ, ಬೇಡದ್ದನ್ನ ಸ್ವೀಕಾರ ಮಾಡಲ್ಲ, ಬೇಕಾದ್ದನ್ನು ಮಾತ್ರ ಸ್ವೀಕಾರ ಮಾಡುತ್ತಾನೆ ಎಂದು ಚಿಂತನೆ ಮಾಡುತ್ತಾ ಬಂದರೆ, ಸ್ವಾಮಿಯೇ ನಮಗೆ 11 ಇಂದ್ರಿಯಗಳಿಂದ ಆ ಸುಖವನ್ನ ಕೊಡುವಾಗ ತನ್ನ ನೆನಪು ಕೊಡುತ್ತಾನೆ, ಪದಾರ್ಥಗಳಲ್ಲಿ ನೆನಪು ಕೊಡುತ್ತಾನೆ, ಇಂದ್ರಿಯಗಳಲ್ಲೂ ನೆನಪು ಕೊಡುತ್ತಾನೆ. ತನ್ನ ನೆನಪು ತಾನೇ ಕೊಟ್ಟು, ತನ್ನ ನೆನಪು ಕೊಟ್ಟಾಗ ನೆನಪಿನಿಂದ ಸುಖ ಕೊಡುತ್ತಾನೆ. ಅಲ್ಲಿ ಎರಡು ಸುಖಗಳು ಕೊಡುತ್ತಾನೆ, ಪದಾರ್ಥದ ನೆಪ ಮಾಡಿಕೊಡುವ ಸುಖ, ಅಲ್ಲಿರುವ ತನ್ನ ರೂಪದ ನೆನಪಿನಿಂದ ಬರುವ ಸುಖ, ಎರಡನ್ನು ಕೊಡುವಾಗ ಈ ಸುಖಕ್ಕಿಂತ ಪದಾರ್ಥದಲ್ಲಿ ಸಿಗುವ ಸುಖ ಬಹಳ ಚೂರು ಎಂಬುದನ್ನು ತಿಳಿಸಿಕೊಡುತ್ತಾನೆ. ಅವಾಗ ನಾವೇನು ಮಾಡ್ತೀವಿ? ಆ ಪದಾರ್ಥದಿಂದ ಬರುವ ಸುಖದ ಕಡೆ ಗಮನ ಕೊಡದೆ ಪದಾರ್ಥದಲ್ಲಿ ಇಂದ್ರಿಯದಲ್ಲಿ ಇರುವ ದೇವರನ್ನ ಆ ಕಾಲಕ್ಕೆ ನೆನೆದಾಗ ಬರುವ ಸುಖ ಜಾಸ್ತಿ ಅಂತ ಗೊತ್ತಾದಾಗ ಅದನ್ನು ಮಾತ್ರ ಗ್ರಹಣ ಮಾಡಿ ನಾವು ದುಂಬಿಗಳಂತೆ ಆಗುವ ಸ್ಥಿತಿ ಇದು ಬೇಕಾಗಿದೆ ನಮಗೆ. ಅದಕ್ಕೆ ದೇವರನ್ನ ಈ ತರ ಚಿಂತನೆ ಮಾಡಬೇಕು. ನಾವು ಹೇಗಾಗಬೇಕು? ದೇವ ಹಾಗಿದ್ದಾನೆ ಅಂತ ಚಿಂತನೆ. ದೇವ ಹೇಗಿದ್ದಾನೆ ಚಿಂತನೆ ಮಾಡಿದರೆ ನಾವು ಹಾಗೆ ಆಗ್ತೇವೆ. ಅವಾಗೇನಾಗುತ್ತೆ? ಸಂಸಾರದಲ್ಲಿ ಏನೇನು ಸುಖ ಸಿಗ್ತಾ ಇದೆ ಇದೆಲ್ಲ ಚೆನ್ನಾಗಿಲ್ಲ ಅಂಬುದು ಮನಸ್ಸಿಗೆ ಬರ್ತಾ ಬರುತ್ತೆ. ಎಲ್ಲ ಕಡೆ ಅದು ಉಂಡರು ಕುಡುಗರು ಏನು ಮಾಡಿದರೂ ಕೂಡ ನೋಡಿ, ಅದಕ್ಕಿಂತ ಮೊದಲು ಊಟ ಮಾಡುತ್ತೀವಿ ನಾವು. ಊಟ ಮಾಡಿದರೆ ಆ ಪದಾರ್ಥ ತಿನ್ನುವುದರ ಮೂಲಕ ಮನಸ್ಸಿನಲ್ಲಿ ವಿಕಾರ ಆನಂದ ಆಗುತ್ತೆ ಅಂತಲೇ ಊಟ ಮಾಡ್ತೀವಿ. ಈಗಲೂ ಊಟ ಮಾಡುತ್ತಾರಂತೆ, ಊಟ ಬಿಡಲ್ಲ, ಊಟ ಮಾಡೇ ಮಾಡುತ್ತಾರೆ. ಯಾಕೆ ಅಂದ್ರೆ ಆ ಊಟ ಮಾಡುವಾಗ ಪದಾರ್ಥದಿಂದ ಸಿಗುವ ಸುಖಕ್ಕಿಂತ ಅಲ್ಲಿ ದೇವರನ್ನ ನೆನೆದಾಗ ಸಿಗುವ ಸುಖ ಜಾಸ್ತಿ ಇದೆ. ಆ ದೇವರ ನೆನಪು ಬರಬೇಕಾದ್ರೆ ಊಟ ಮಾಡಲೇಬೇಕಲ್ಲ. ಆ ಊಟದ ಕಾಲಕ್ಕೆ ಆ ಊಟದಲ್ಲಿ ಇಂದ್ರಿಯದಲ್ಲಿ ದೇವರನ್ನ ನೆನೆದರೆ ಬರುವ ಸುಖ ಜಾಸ್ತಿ ಎಂದಾಗ ಆವಾಗ ಊಟವನ್ನು ಬಯಸ್ತಾರೆ, ದೇವರ ನೆನಪಿಗಾಗಿ ಸುಖಕ್ಕಾಗಿ. ಅದಕ್ಕೆ ಹೇಳುತ್ತಾರೆ, ಉಂಡು ಉಣಿಸಿದ್ದೆಲ್ಲ ನಿನ್ನ ಯಜ್ಞವೆಂಬರು. ಇಷ್ಟೆಲ್ಲ ತಿರುಗಾಡ್ತಾ ಇರುವ ದಾಸರು ಯಜಿಗಳು ಇವರೆಲ್ಲ ಈ ಸುಖ ಅನುಭವಿಸ್ತಾರಲ್ಲ, ಯಾವ ಸುಖ? ಈ ಭೂಮಂಡಲದಲ್ಲೇ ತಿರುಗಾಡತ ಏನೇನು ತಿಂತಾರೆ ಕುಡಿಯುತ್ತಾರೆ ಅದರೊಳಗೆ ಬರುವ ಉತ್ತಮ ಸುಖ, ದೇವರ ನೆನಪಿನ ಸುಖವೇ ಆನಂದ ಪಡ್ತಾ ಇರ್ತಾರಲ್ಲ, ಅವರನ್ನು ಕೇಳಿದರೆ ಮೋಕ್ಷಕ್ಕೆ ಬರ್ತೀರಾ ನೀವು ಅಂದರೆ ಆ ಕೈವಲ್ಯ ಭೋಗ ಸುಖ ಅವರಿಗೆ ಬೇಕೇ ಯಾಕೆ ಬೇಡ ಅಂದರೆ ಇಷ್ಟು ಸುಖ ಸಿಗುತ್ತಂತೆ ನೋಡಿ. ಮೋಕ್ಷದಲ್ಲಿ ಎಲ್ಲ ಮುಕ್ತರು ತಿಂದು ಕುಡಿದು ಆನಂದ ಪಡ್ತಾರಲ್ಲ, ಆ ಆನಂದ ಏನಿರುತ್ತೆ ಅದರ ಮೀರಿದ ಆನಂದ ಭಗವಂತ ಭಕ್ತರಿಗೆ ಸಂಸಾರದಲ್ಲೇ ತನ್ನ ನೆನಪಿನಿಂದ ತಂದುಕೊಡುತ್ತಾನೆ. ದೇವರ ನೆನಪಿನಿಂದ ಬರುವ ಸುಖವೆಷ್ಟು ಅಂದರೆ ಜುಜುಬಿ ನಮಗೆ ಪದಾರ್ಥದಿಂದ ಬರುವ ಸುಖ ಅಲ್ಲ, ಮೋಕ್ಷದಲ್ಲಿ ಬರಬೇಕಾದ ಸುಖ, ಪದಾರ್ಥಗಳನ್ನು ತಿಂದು ಕುಡಿದು ಬರಬೇಕಾದ ಸುಖ ಇಲ್ಲೇ ತಂದು ಕೊಡತಾನಂತೆ. ಅದನ್ನ ಚೆನ್ನಾಗಿ ಹೇಳುತ್ತಾರೆ. ಶುಕ ಮಹರ್ಷಿಗಳು ಬಂದ್ರು ಹೇಗಿದ್ರವರು ಅಂದ್ರೆ ನಿಜ ಲಾಭ ತುಷ್ಟ ಅಂತಾರೆ. ಏನು ನಿಜ ಲಾಭ ತುಷ್ಟ ಅಂದ್ರೆ ಮೋಕ್ಷದಲ್ಲಿ ಬರಬೇಕಾದ ಆನಂದ ಏನಿದೆ ಅದಿಲ್ಲೇ ಕೊಡತಾ ಇದ್ರು ಪಡಿತಾ ಇದ್ರು. ಅವಾಗ ಸಂಶಯ, ಮೋಕ್ಷಕ್ಕೆ ಹಾಗಾದ್ರೆ ಯಾರು ಹೋಗ್ಬೇಕಾಗಿಲ್ಲ, ಹಾಗಾದ್ರೆ ಮೋಕ್ಷಕ್ಕೆ ಹೋಗಲ್ವಾ ಶುಕಾಚಾರ್ಯರು ಅಂದ್ರೆ ಅವರಿಗೆ ಮೋಕ್ಷ ಬೇಕು ಬೇಡ? ಬೇಡ. ಯಾಕೆ? ನಮ್ಮಂತೆ ಮೋಕ್ಷಕ್ಕೆ ಹೋದ್ರೆ ಪರ್ಮನೆಂಟ್ ಆಗಿ ಸುಖ ಸಿಗುತ್ತೆ, ಚೆನ್ನಾಗಿ ಊಟ ಮಾಡಬಹುದು, ಎಲ್ಲ ಸುಖ ಸಿಗುತ್ತೆ. ಆ ಸುಖ ಬೇಡಂತೆ. ಯಾಕೆ? ಅಲ್ಲಿ ತಿಂದು ಕುಡಿದು ಮಾಡಿ ಏನು ಸುಖ ಇರುತ್ತಲ್ಲ ಆ ಸುಖಕ್ಕೆ ಅಪ್ಪನಟ್ಟು ಸುಖ ಇಲ್ಲೇ ಅವರಿಗೆ ದೇವರ ಸ್ಮರಣೆಯಲ್ಲಿ ಬರ್ತಾ ಇದೆ, ಅದೇ ನಿಜ ಲಾಭ ತುಷ್ಟ ಅಂದ್ರು. ಮತ್ತೆ ಮೋಕ್ಷಕ್ಕೆ ಹೋಗಲ್ವಾ? ಹೋಗಿಯೇ ಹೋಗ್ತಾರಂತೆ. ಯಾಕಪ್ಪ ಅಂದ್ರೆ ಅಲ್ಲಿರುವ ಭೋಗಕ್ಕಾಗಿ ಹೋಗಲ್ಲ, ಅಲ್ಲಿ ದೇವರ ದರ್ಶನಕ್ಕಾಗಿ ಹೋಗ್ತಾರಂತೆ. ಏನದು? ಅದೆಷ್ಟೇ ಅಪರೋಕ್ಷ ಜ್ಞಾನಿ ಆಗಿದ್ರೂ ಕೂಡ ರುಜುಗಣಸ್ಥರನ್ನು ಬಿಟ್ಟರೆ ಮಿಕ್ಕವರಿಗೆ ಈ ಸಂಸಾರಾವಸ್ಥೆಯಲ್ಲಿ ಅಪರೋಕ್ಷ ಜ್ಞಾನಿಯಾದರೂ ಕೂಡ ಸದಾ ದೇವರ ದರ್ಶನ ಇಲ್ಲ. ಮೋಕ್ಷದಲ್ಲಿ ಮಾತ್ರ ಅವರಿಗೆ ಭಗವಂತನ ಜೊತೆಗೆ ಆನಂದವಾಗಿರಬಹುದು, ಅದು ಅಪೇಕ್ಷೆ ಪಟ್ಟು ಹೋಗ್ತಾರಷ್ಟೇ ಹೊರತು ಅಲ್ಲಿ ಸಿಗುವಂತ ತಿನ್ನೋದು ಕುಡಿಯೋದು ಮೊದಲಾದ ಸುಖಕ್ಕೆ ಅಪೇಕ್ಷೆ ಪಟ್ಟು ಹೋಗಲ್ಲ. ಆದ್ದರಿಂದ ಅಂಥ ವಿಶೇಷವಾದ ಆನಂದ ನಮಗಿಲ್ಲೇ ಅಂದರೆ ಮಿಕ್ಕ ಭೋಗದ ಸುಖ ಎಲ್ಲ ಅದಕ್ಕೆ ಮೀರಿದ ಸುಖ ದೇವರ ಸ್ಮರಣೆ ಮಾಡುವ ಕಾಲಕ್ಕೆ ಇಲ್ಲೇ ಇಂದ್ರಿಯಗಳಿಂದಲೇನೆ ಒಳಗಿದ್ದ ಸ್ವಾಮಿ ಕೊಡತಾನೆ. ಈ ಎಚ್ಚರ ಪೂರ್ವಕ ನಮಗಿವಾಗ ಸಿಗುವ ಸುಖ ಬಹಳ ಕ್ಷುಲ್ಲಕ. ಅರ್ಥ ಆಗ್ಬೇಕಾದ್ರೆ ಏನ್ ಹೇಳಬೇಕು ದುಷ್ಟ ಅಂತ ತುಂಬಾ ಹೊತ್ತು ಹೇಳಿದ್ರು ತಲೆ ಬರಲ್ಲ. ಇಷ್ಟು ಪದ ನಮ್ಮ ಇಂದ್ರಿಯಗಳಿಂದ ಸುಖ ಪಡುವಾಗ ಸಿಗುವ ಸುಖ ಎಷ್ಟು ಅಂದರೆ 10 ಲೀಟರ್ ನೀರಲ್ಲಿ ಇಷ್ಟು ಕಲಸಕ್ರಿ ಹಾಕಿ ಪಾನಕ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತೋ ಅಷ್ಟು ಸುಖ. ಅದೇ ಇಂದ್ರಿಯಗಳಿಂದ ಸುಖ ಪಡುವಾಗ ದೇವರನ್ನು ನೆನೆದರೆ ಬರುವ ಸುಖ ಎಷ್ಟು? ಜೇನುತುಪ್ಪದಷ್ಟು. ಜೇನುತುಪ್ಪಕ್ಕೂ ಈ ಪಾನಕಕ್ಕೂ ವ್ಯತ್ಯಾಸ ಇಲ್ವಾ? ಅಷ್ಟಲ್ಲ, ಇನ್ನೂ ಹೆಚ್ಚು ವ್ಯತ್ಯಾಸ ಅಂತಾರೆ. ಏನು ಸಿಗಲ್ಲ. ಅದಕ್ಕೆ ಜ್ಞಾನಿಗಳಾದವರು ಈ ಪದಾರ್ಥದಿಂದ ನಾವು ಅಯ್ಯೋ ಬೇಕು ಬೇಕು ಅಂತ ಸುತ್ತು ಬಿದ್ದು ರಾಯರು ಸುತ್ತು ಬಿದ್ದು ಚೆನ್ನಾಗಬೇಕು ಚೆನ್ನಾಗಿರಬೇಕು ಚೆನ್ನಾಗಿ ಏನು ಬೇಕು ಚೆನ್ನಾಗಿರಬೇಕು ಅಂದ್ರೆ ಇದೇ ಬೇಕು ಅಂತ ಕೇಳಿದ್ರೆ ಅಯ್ಯೋ ಪಾಪ. ಇವತ್ತು ಏನು ಪರಿಚಯವೇ ಇಲ್ಲ, ಒಳಗೆ ಅಪರೂಪದ ಸುಖ ಸಿಗುತ್ತೆ ಅಂತ ಪರಿಚಯವೇ ಇಲ್ಲ. ಏನಾದರೂ ಮಾಡಿ ಇವರಂತೂ ಬರೋದು, ಇವರು ಬಿಡಬಾರದು, ಇವರ ಸುಮ್ಮನೆ ಬರಲ್ಲ, ಅದು ಬೇಕು ಇದು ಬೇಕು ಅಂತ ಕೊಟ್ರೇನೆ ಬರ್ತಾರೆ. ಆ ಕೊಡೋ ನೆಪದಿಂದ ನಮಗೆ ಒಳಗೊಂದು ರುಚಿ ಇದೆ ಅಂತ ಪರಿಚಯ ಮಾಡಿಸಿ ಅದು ಕೇಳುವಂತೆ ಮಾಡಿ ಅದು ಕೊಟ್ಟು ಆ ಸುಖ ಅನುಭವಿಸೋ ಕಾಲಕ್ಕೆ ನಮ್ಮ ಕಣ್ಣಲ್ಲಿ ನೀರು ಆನಂದವನ್ನ ನೋಡಿ ಆನಂದ ಪಡ್ಲಿಕ್ಕಾಗೆ ರಾಯರು ಕೂತಿದ್ದಾರೆ. ಹೌದಾನೆ? ಅದನ್ನು ಕೇಳಬೇಕಂತೆ ನಾವು ಎಂಬಲ್ಲಿಗೆ ಶ್ರೀ ಕೃಷ್ಣಾರ್ಪಣ. ಈಶ್ವರ ಗುರುಗಳು.